ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಕೊನೆಯ 7 ಉಪದ್ರವಗಳು ಹಾಗೂ ನೀತಿವಂತರು, ಭಾಗ 10. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕೊನೆಯ ಏಳು ಉಪದ್ರವಗಳು ಹಾಗೂ ನೀತಿವಂತರು ಅನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ನಾವು ಈಗಾಗಲೇ ಅನೇಕ ವಿಚಾರಗಳನ್ನು ಕಲಿತಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಈ ಒಂದು ಉಪದ್ರವದ ಸಮಯದಲ್ಲಿ ಮಧ್ಯವರ್ತಿ ಇಲ್ಲದ ಇರುವಂತಹ ಸಂದರ್ಭದಲ್ಲಿ ದೇವ ಜನರು ನೀತಿವಂತರು ಕ್ರಿಸ್ತನೊಂದಿಗೆ ಒಂದು ನಿಕಟವಾದಂತಹ ಶಾಶ್ವತವಾದಂತಹ ಸಂಪರ್ಕವನ್ನು ಯಾವ ರೀತಿಯಲ್ಲಿ ಹೊಂದಿಕೊಳ್ಳುವಂಥವರಾಗಿದ್ದಾರೆ. ವಿಶೇಷವಾಗಿ ಅವರು ತನ್ನತನದ ವಿರುದ್ಧವಾಗಿ ಹೋರಾಟವನ್ನು ಮಾಡುವಂಥವರಾಗಿದ್ದಾರೆ ಯಾವ ರೀತಿಯಲ್ಲಿ ಅನ್ನುವಂತಹ ವಿಚಾರವನ್ನು ನಾವು ನಿನ್ನೆ ದಿನದಲ್ಲಿ ಕಲಿತೆವು. ಅದರ ಮುಂದುವರಿದ ಭಾಗವಾಗಿ ಇವತ್ತಿನ ದಿನದಲ್ಲಿ 144,000 ಜನರು ಹೇಗೆ ಈ ಉಪದ್ರವದ ಮಧ್ಯದಲ್ಲಿ ಕ್ರಿಸ್ತನ ಗುಣಗಳನ್ನು ಪ್ರತಿಬಿಂಬಿಸುವಂಥವರಾಗಿದ್ದಾರೆ ಮತ್ತು ದೇವರು ಈ ಜನಗಳನ್ನು ಈ ಉಪದ್ರವದಿಂದ ಹೇಗೆ ಬಿಡುಗಡೆಯನ್ನು ಮಾಡ್ತಕ್ಕಂಥವನಾಗಿದ್ದಾನೆ ಅನ್ನುವಂತಹ ಸತ್ಯವನ್ನು ಇವತ್ತಿನ ದಿನದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಈ ಒಂದು ಸತ್ಯವನ್ನು ಧ್ಯಾನಿಸುವುದಕ್ಕಿಂತ ಮೊದಲು ನಾವು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಇರುವಂಥ ಸ್ಥಳದಲ್ಲಿಯೇ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಅಪ್ಪ, ನೀನು ಪರಿಶುದ್ಧನು, ಆಲೋಚನಾಕರ್ತನು, ಸಮಾಧಾನದ ಪ್ರಭು, ನಿತ್ಯನಾದ ತಂದೆಯಾದಂಥ ದೇವರು ನೀನಾಗಿದ್ದೀಯ ಸ್ವಾಮಿ. ಅಪ್ಪ, ಪರಲೋಕದಿಂದ ನೀನು ನಮ್ಮನ್ನು ನೋಡುವಂತಹ ದೇವರಾಗಿದ್ದೀಯ. ಭೂಮಿಯಿಂದ ಸ್ವಾಮಿ ನಿನ್ನ ಮಕ್ಕಳು ಅಪ್ಪ ತಂದೆ ಎಂಬುದಾಗಿ ಕರೆಯುವಾಗ ನೀನು ನಿನ್ನ ಮಕ್ಕಳ ಪ್ರಾರ್ಥನೆಯನ್ನು ಕೇಳು. ವಿಶೇಷವಾಗಿ ಈ ದಿನದಲ್ಲಿ ಕೊನೆಯ ಏಳು ಉಪದ್ರವ ನೀತಿವಂತರು ಯಾವ ರೀತಿಯಲ್ಲಿ ನಿಲ್ತಕ್ಕಂಥವರಾಗಿದ್ದಾರೆ, ಅದರಲ್ಲೂ ವಿಶೇಷವಾಗಿ ಸತ್ಯವೇದ ತಿಳಿಸುವಂತಹ 144,000 ಜನರ ಆ ಒಂದು ಗುಣ ಏನು ಅನ್ನುವಂಥದ್ದನ್ನು ಈ ದಿನದಲ್ಲಿ ಧ್ಯಾನಿಸಲು ಹೋಗ್ತಕ್ಕಂಥವರಾಗಿದ್ದೇವೆ. ಸ್ವಾಮಿ, ಕೇಳುಗರ ಹೃದಯದಲ್ಲಿ ಈ ಮಕ್ಕಳ ರೀತಿಯಲ್ಲಿ, ಈ ಗುಂಪಿನ ಜನರ ರೀತಿಯಲ್ಲಿ ನಾವು ಕೊನೆಯ ಕಾಲದಲ್ಲಿ ಜೀವಿಸಬೇಕು ಅನ್ನುವಂತಹ ಹುಮ್ಮಸ್ಸನ್ನು ಈ ಸಂದೇಶದ ಮೂಲಕವಾಗಿ ಕೇಳುಗರ ಹೃದಯದಲ್ಲಿ ಹುಟ್ಟಿಸು. ಸ್ವಾಮಿ, ಈ ಒಂದು ಸಂದೇಶ ಕೇಳುಗರಿಗೆ ಆಶೀರ್ವಾದವಾಗಿರುವ ಹಾಗೆ ನೀನೇ ಪ್ರೇರೇಪಿಸು. ಸ್ವಾಮಿ, ನಿನ್ನ ಕೃಪೆಯಿಂದ ನಮ್ಮ ನಡೆಸು, ಆಶೀರ್ವದಿಸು, ಆಶೀರ್ವಾದದಾಯಕವಾಗಿರುವ ಹಾಗೆ ನೀನು ನಮ್ಮನ್ನು ಬಲಪಡಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಇವತ್ತಿನ ದಿನದಲ್ಲಿ ಈ ಏಳು ಉಪದ್ರವಗಳು ಹಾಗೂ ನೀತಿವಂತರು ಅನ್ನುವಂತಹ ಶೀರ್ಷಿಕೆಯಲ್ಲಿ 144,000 ಜನರು ಯಾರು, ಇವರ ಗುಣ ಏನು ಅನ್ನುವಂಥದ್ದನ್ನು ನಾವು ಕಲಿಯಲು ಹೋಗುವಂಥವರಾಗಿದ್ದೇವೆ. ವಿಶೇಷವಾಗಿ ಈ 144,000 ಜನರು ಯಾರು ಅನ್ನುವಂತಹ ಒಂದು ವಿಚಾರ ಅನೇಕ ಜನರ ಮಧ್ಯೆ ಒಂದು ವಿವಾದವಾಗಿದೆ. ಆದರೆ ಪ್ರಿಯ ಕೇಳುಗರೆ, ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕಾದಂತಹ ಅತಿ ಮುಖ್ಯವಾದಂಥ ವಿಚಾರವೇನೆಂದರೆ, ಈ 144 ಜನರು ಸಾಂಕೇತಿಕವೋ ಅಥವಾ ನಿಜವೋ ಅನ್ನುವುದಕ್ಕಿಂತ ಹೆಚ್ಚಾಗಿ ನಾವು ರಕ್ಷಣೆಗೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂತಹ ಇವರ ಗುಣಗಳ ಬಗ್ಗೆ ನಾವು ಅರಿತುಕೊಳ್ಳುವುದು ಬಹಳ ಮುಖ್ಯ. ಒಂದು ವೇಳೆ ನಾವು ಈ ಮಕ್ಕಳ ರೀತಿಯ ಗುಣಗಳನ್ನು ಹೊಂದಿಕೊಂಡು ಜೀವಿಸುವಂತಹ ಸಂದರ್ಭದಲ್ಲಿ ಕೊನೆ ಕಾಲದಲ್ಲಿ ದೇವರು ನಮ್ಮನ್ನು ನಿದ್ರೆಗೆ ಒಳಪಡಿಸಬಹುದು. ಆದರೆ ನಾವು ಈ ಮಕ್ಕಳ ರೀತಿಯ ಗುಣಗಳನ್ನು ಹೊಂದಿದ್ದಂಥ ಪಕ್ಷದಲ್ಲಿ ಕ್ರಿಸ್ತನು ಎರಡನೇ ಸಾರಿ ಬರಬೇಕಾದಂಥ ಸಂದರ್ಭದಲ್ಲಿ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥವನಾಗಿದ್ದಾನೆ. ಅಥವಾ ಒಂದು ವೇಳೆ ಕ್ರಿಸ್ತನು ಬರುವಂಥ ಸಂದರ್ಭದಲ್ಲಿ ನಾವು ಜೀವಂತವಾಗಿದ್ದಂಥ ಪಕ್ಷದಲ್ಲಿ, ಈ ಮಕ್ಕಳ ಗುಣಗಳನ್ನು ಹೊಂದಿದಂಥ ಪಕ್ಷದಲ್ಲಿ ನಾವು ಪರಲೋಕ ರಾಜ್ಯಕ್ಕೆ ಹಾಗೆ ಒಯ್ಯಲ್ಪಡ್ತಕ್ಕಂಥವರಾಗಿದ್ದೇವೆ. ಹಳೆಯ ಒಡಂಬಡಿಕೆಯಲ್ಲಿ ನಾವು ಎರಡು ರೀತಿಯ ಉದಾಹರಣೆಗಳನ್ನು ನೋಡಬಹುದು. ಒಂದು ಮೋಶೆ. ಮೋಶೆ ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಮರಣವನ್ನು ಹೊಂದಿ ನಂತರ ದೇವರು ಅವನನ್ನು ಪರಲೋಕ ರಾಜ್ಯಕ್ಕೆ ಎತ್ತುಕೊಂಡು ಹೋದನೋ, ಅವರಿಗೆ ಉದಾಹರಣೆಯಾಗಿ ನೀತಿವಂತರಾಗಿ ಜೀವಿಸಿ ಈ ಲೋಕದಲ್ಲಿ ಮರಣ ಹೊಂದಿದಂಥ ಮಕ್ಕಳಿಗೆ ಉದಾಹರಣೆಯಾಗಿದೆ. ಕ್ರಿಸ್ತನು ಎರಡನೇ ಸಾರಿ ಬರುವಾಗ ಅವರನ್ನು ಎಬ್ಬಿಸಿ ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥವನಾಗಿದ್ದಾನೆ. ಅದೇ ರೀತಿಯಲ್ಲಿ ಹಾನುಕ ಮತ್ತು ಎಲಿಯ ಇಬ್ಬರು ಸಹ ಪರಲೋಕಕ್ಕೆ ಮರಣವನ್ನು ಕಾಣದೆ ಎತ್ತಲ್ಪಟ್ಟರು. ಅವರಿಗೆ ಉದಾಹರಣೆಯ ಹಾಗೆ ಈ 144,000 ಜನರನ್ನು ಹೋಲಿಕೆ ಮಾಡಬಹುದಾಗಿದೆ. ಈ ಮಕ್ಕಳಿಗೆ ನ್ಯಾಯ ವಿಚಾರಣೆ ಮರಣವಿಲ್ಲ, ಆದರೆ ಮರಣವನ್ನು ಕಾಣದೆ ಪರಲೋಕ ರಾಜ್ಯಕ್ಕೆ ಒಯ್ಯಲ್ಪಡ್ತಕ್ಕಂಥವರಾಗಿದ್ದಾರೆ. ಹಾಗಾಗಿ ಪ್ರಿಯ ಕೇಳುಗರೆ, ಈ 144,000 ಜನರು ಯಾರು, ಅದು ಸಾಂಕೇತಿಕವೋ ಅಥವಾ ನಿಜವೋ ಅನ್ನುವುದನ್ನು ತಿಳಿದುಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಅವರ ಗುಣಗಳನ್ನು ನಾವು ಅರಿತುಕೊಂಡು ಅವರಂತೆ ಜೀವಿಸುವುದು ಬಹಳ ಮುಖ್ಯ. ಅವರಂತೆ ಜೀವಿಸುವುದಾದರೆ ದೇವರ ಚಿತ್ತವಿದ್ದರೆ ನಾವು ಮರಣವನ್ನು ಹೊಂದದೆ ಒಯ್ಯಲ್ಪಡ್ತಕ್ಕಂಥವರಾಗಿದ್ದೇವೆ. ಒಂದು ವೇಳೆ ನಮಗೆ ಮರಣ ಸಂಭವಿಸಿದರೆ ಕ್ರಿಸ್ತನು ಎರಡನೇ ಸಾರಿ ಬರುವಾಗ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಎತ್ತಲ್ಪಡ್ತಕ್ಕಂಥವನಾಗಿದ್ದಾನೆ. ಆದರೆ ನಮ್ಮ ಉದ್ದೇಶ ಪರಲೋಕ ರಾಜ್ಯಕ್ಕೆ ಹೋಗಬೇಕು ಅನ್ನುವಂತಹ ಉದ್ದೇಶ ಮಾತ್ರ ಇರಬೇಕು. ಈ 144,000 ಜನರು ಹೇಗೆ ಈ ಉಪದ್ರವದ ಮಧ್ಯದಲ್ಲಿ ನಿಲ್ತಕ್ಕಂಥವರಾಗಿದ್ದಾರೆ ಅಂದರೆ, ದೇವರ ವಾಕ್ಯದಲ್ಲಿ ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯದಲ್ಲಿ ನಾವು ಓದುವುದಾದರೆ, ಅದರಲ್ಲಿ 12ನೇ ವಚನದಿಂದ 17ನೇ ವಚನದವರೆಗೆ ನಾವು ಓದುವುದಾದರೆ, ಅದರಲ್ಲಿ 6ನೇ ಮುದ್ರೆಯನ್ನು ಹೊಡೆಯುವಂತಹ ವಿಚಾರವನ್ನು ದೇವರು ತಿಳಿಸುವಂಥವರಾಗಿದ್ದಾರೆ. ಆ ಒಂದು ವಿಚಾರದಲ್ಲಿ ಕೊನೆಯ ವಚನ ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯ 17ನೇ ವಚನವನ್ನು ಓದುವುದಾದರೆ, ಅವರ ಕೋಪವು ಕಾಣಿಸುವ ಮಹಾದಿನ ಬಂದಿದೆ, ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಸಕ್ತರು ಎಂದು ಹೇಳಿದರು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಇದು 7 ಉಪದ್ರವದ ಸಮಯದಲ್ಲಿ, ಯಾಕೆಂದರೆ ದೇವರ ರೌದ್ರ ಯಾವುದರಲ್ಲಿದೆ ಅಂದರೆ 7 ಉಪದ್ರವದಲ್ಲಿದೆ. ಈ 7 ಉಪದ್ರವದ ಸಂದರ್ಭ ಬಂದಿದೆ, ಅವರ ಕೋಪ ಬಂದಿದೆ, ಯಾರು ನಿಂತುಕೊಳ್ಳಿಕ್ಕೆ ಸಾಧ್ಯ ಎಂಬುದಾಗಿ ದೇವರು ಪ್ರಶ್ನೆಯನ್ನು ಮಾಡುವಾಗ ಅದಕ್ಕೆ ಉತ್ತರವಾಗಿ 7ನೇ ಅಧ್ಯಾಯದಲ್ಲಿ ನಾವು 1-4 ತನಕ ಓದುವುದಾದರೆ, ದೇವರ ವಾಕ್ಯದಲ್ಲಿ ದೇವರ ಮುದ್ರೆಯನ್ನು ಹಾಕಿಸಿಕೊಂಡಂಥ ಜನಗಳು ನಿಲ್ತಕ್ಕಂಥವರಾಗಿದ್ದಾರೆ. ಅವರು 144,000 ಜನ ಎಂಬುದಾಗಿ ಒಂದು ಪಟ್ಟಿಯನ್ನು ಇಲ್ಲಿ ನೀಡುವಂಥದ್ದಾಗಿದೆ. ಅದರಲ್ಲೂ ಸಹ ವಿಶೇಷವಾಗಿ ನಾವು ಓದುವಂಥ ವಿಚಾರವೇನೆಂದರೆ, ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯ 14ನೇ ವಚನವನ್ನು ಓದುವುದಾದರೆ, ಅದರಲ್ಲಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಈ ಜನಗಳು ಯಾವ ರೀತಿಯಲ್ಲಿ ಬರ್ತಕ್ಕಂಥವರಾಗಿದ್ದಾರೆ ಪರಲೋಕ ರಾಜ್ಯಕ್ಕೆ ಅಂದರೆ, ಇವರು ಆ ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು, ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಯನ್ನು ತೊಳೆದು ಶುಭ್ರ ಮಾಡಿಕೊಂಡಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಒಂದು ಕಡೆ ಆತನ ರೌದ್ರ, ಆತನ ಕೋಪ ಬಂದಿದೆ ಎಂಬುದಾಗಿ, ಇನ್ನೊಂದು ಕಡೆ ಇವರು ಆ ಮಹಾಹಿಂಸೆಯನ್ನು ಅನುಭವಿಸಿ ಬಂದಂಥವರ ಜನಗಳು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಏನು ಈ ಮಕ್ಕಳು ಅನುಭವಿಸಿದಂತಹ ಮಹಾಹಿಂಸೆ ಏನು ಎಂಬುದಾಗಿ ನಾವು ನೋಡಬೇಕಾದರೆ, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ ಪ್ರಕಟಣೆ ಪುಸ್ತಕ 15ನೇ ಅಧ್ಯಾಯ 7-3 ವಚನಗಳನ್ನು ನಾವು ಓದುವುದಾದರೆ, ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಬೆಂಕಿ ಬೆರೆತ ಗಾಜಿನ ಸಮುದ್ರವೋ ಎಂಬಂತೆ ಏನೋ ಒಂದು ನನಗೆ ಕಾಣಿಸಿತು. ಆಗ ಮೃಗದ ವಿಗ್ರಹಕ್ಕೆ ನಮಸ್ಕರಿಸದೆಯೋ, ಅದರ ಹೆಸರಿನ ಅಂಕೆಯನ್ನು ಮುದ್ರೆ ಹಾಕಿಸಿಕೊಳ್ಳದೆಯೋ, ಅದರ ಮೇಲೆ ಜಯ ಹೊಂದಿದವರು ದೇವರ ಸೇವಾರ್ಥವಾದ ವೀಣೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಗಾಜಿನ ಸಮುದ್ರದ ಬಳಿಯಲ್ಲಿ ನಿಂತು ದೇವರ ದಾಸನಾದಂಥ ಮೋಸೆ ಹಾಡನ್ನು ಯಜ್ಞದ ಕುರಿಯಾದಾತನ ಆಡುತ್ತಿದ್ದರು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಈ ಜನಗಳಿಗೆ ಬಂದಂತಹ ಒಂದು ಉಪದ್ರವ ಏನೆಂದರೆ ಆ ಮೃಗದ ಗುರುತು. ಅದು ಭಾನುವಾರ ಆಚರಣೆ. ಆ ಭಾನುವಾರ ಆಚರಣೆಯನ್ನು ಮಾಡದೆ ಇವರು ಸಬ್ಬತ್ತಿನವನ್ನು ಕೈಗೊಂಡು ನಡೆದ ನಿಮಿತ್ತವಾಗಿ ಈ ಮಕ್ಕಳಿಗೆ ಅನೇಕ ಹಿಂಸೆಗಳು ಬಂತು. ಆ ಉಪದ್ರವದ ಮಧ್ಯದಲ್ಲಿಯೂ ಸಹ ದುಷ್ಟರು ಇವರನ್ನು ನಾಶ ಮಾಡಬೇಕೆಂಬುದಾಗಿ ಅನೇಕ ಪ್ರಯತ್ನಗಳನ್ನು ಮಾಡಿದರು, ಆದರೆ ಸಾಧ್ಯವಾಗಲಿಲ್ಲ. ಇವರು ಮರಣವನ್ನು ಕಾಣದೆ ಜೀವಂತವಾಗಿ ಪರಲೋಕ ರಾಜ್ಯಕ್ಕೆ ಒಯ್ಯಲ್ಪಟ್ಟಂಥ ಜನಗಳು ಪರಲೋಕದಲ್ಲಿ ವೀಣೆಯನ್ನು ಹಿಡಿದು ಮೋಸೆ ಹಾಡನ್ನು ಮತ್ತು ಕುರಿಮರಿ ಆದಾತನ ಹಾಡನ್ನು ಹಾಡುವಂಥವರಾಗಿದ್ದಾರೆ. ಏನು ಎಂಬುದಾಗಿ ನೋಡಬೇಕಾದರೆ ಇದು ಅವರ ಅನುಭವವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. 144,000 ಜನರು ದೇವರ ಸಿಂಹಾಸನದ ಮುಂದೆ ಮೋಸೆ ಹಾಡನ್ನು, ಯಜ್ಞದ ಕುರಿಯಾದಾತನ ಹಾಡನ್ನು ಹಾಡುವಂಥವರಾಗಿದ್ದಾರೆ. ಅದು ವಿಮೋಚನೆ ಹಾಡಾಗಿರ್ತಕ್ಕಂಥದ್ದಾಗಿದೆ. ಅವರ ಹೊರತು ಬೇರೆ ಯಾರೂ ಸಹ ಈ ಹಾಡನ್ನು ಕಲಿಯರಾರರು. ಅದು ಅವರ ಅನುಭವದ ಹಾಡಾಗಿರ್ತಕ್ಕಂಥದ್ದಾಗಿದೆ. ಬೇರೆ ಯಾರೂ ಸಹ ಆ ಅನುಭವವನ್ನು ಎಂದೂ ಸಹ ಹೊಂದಿಲ್ಲದ ಒಂದು ಹಾಡಾಗಿರ್ತಕ್ಕಂಥದ್ದಾಗಿದೆ. ಕುರಿಮರಿಯಾದತನ ಹಾಡನ್ನು ಇವರು ಹಾಡ್ತಕ್ಕಂಥವರಾಗಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯ 1-5 ತನಕ ನಾವು ಓದುವುದಾದರೆ, ಈ ಜನಗಳು ಯಜ್ಞದ ಕುರಿಯಾದತನನ್ನು ಎಲ್ಲಿ ಹೋದರೂ ಇವರು ಆತನನ್ನು ಹಿಂಬಾಲಿಸುವಂಥವರಾಗಿದ್ದಾರೆ, ಕ್ರಿಸ್ತನನ್ನು ಹಿಂಬಾಲಿಸುವಂಥವರಾಗಿದ್ದಾರೆ. ವಿಶೇಷವಾಗಿ ಏನು ಇದು ಹಾಡು ಎಂಬುದಾಗಿ ನಾವು ನೋಡಬೇಕಾದರೆ ಅವರ ಅನುಭವ. ಮೋಶೆ ಯಾವ ರೀತಿಯಲ್ಲಿ ಇಸ್ರಾಯೇಲ್ ಜನಗಳನ್ನು ಬಿಡಿಸಿಕೊಂಡು ಬರುವಾಗ ಮುಂದೆ ಕೆಂಪು ಸಮುದ್ರ ಇದೆ, ಹಿಂದೆ ಪರೋಹನ ಸೈನ್ಯ ಇದೆ, ಈಗ ಏನು ಮಾಡಬೇಕಂತಕ್ಕಂಥ ಒಂದು ಮಾನಸಿಕ ತೊಳಲಾಟ, ಒಂದು ಮಾನಸಿಕ ಅನುಭವ, ಅವನಲ್ಲಿ ಇದ್ದಂತಹ ಒಂದು ತೊಳಲಾಟವನ್ನು ಇಲ್ಲಿ ಸೂಚಿಸ್ತಕ್ಕಂಥದ್ದಾಗಿದೆ. ಅದೇ ರೀತಿಯಾಗಿ ಒಂದು ಕಡೆ ದೇವರೇ ಕೈಬಿಟ್ಟಂತಹ ಒಂದು ಸನ್ನಿವೇಶ, ಮತ್ತೊಂದು ಕಡೆ ಈ ದುಷ್ಟರು ಮೃಗದ ಗುರುತನ್ನು ಹಾಕಿಸಿಕೊಂಡಿರತಕ್ಕಂಥ ಜನಗಳು ಈ ಉಪದ್ರವದ ಸಮಯದಲ್ಲಿ ಈ ಜನಗಳನ್ನು ಹಿಂಸಿಸಲು ಬರತಕ್ಕಂಥವರಾಗಿದ್ದಾರೆ. ಅಂತಹ ಉಪದ್ರವದ ಸಂದರ್ಭದಲ್ಲಿ ಈ ಮಕ್ಕಳು ಯಾವ ರೀತಿಯಲ್ಲಿ ನಿಲ್ತಕ್ಕಂಥರಾಗಿದ್ದಾರೆ, ಆ ಅನುಭವದ ಹಾಡನ್ನು ತಿಳಿಸ್ತಕ್ಕಂಥರಾಗಿದ್ದಾರೆ. ಆ ಅನುಭವ 144,000 ಜನರು ಬಿಟ್ಟರೆ ಬೇರೆ ಯಾರೂ ಸಹ ಅನುಭವಿಸುವುದಿಲ್ಲ. ಮತ್ತೆ ಕ್ರಿಸ್ತನ ಒಂದು ವಿಚಾರವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಕುರಿಮರಿಯಾದ ಆತನು ಅನುಭವಿಸಿದಂತಹ ಅನುಭವ ಏನೆಂದರೆ, ಅಂದು ಗೆತ್ಸೆಮನಿ ತೋಟದಲ್ಲಿ ಯೇಸು ಸ್ವಾಮಿ 3 ಸಾರಿ, ಸ್ವಾಮಿ ನಿನಗೆ ಚಿತ್ತವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗ ಮಾಡು ಎಂಬುದಾಗಿ, ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟೆ ಎಂಬತಕ್ಕಂತಹ ಆ ಅನುಭವ, ಆ ಒಂದು ಮಾನಸಿಕ ತೊಳಲಾಟವನ್ನು ಈ ಜನಗಳು ಸಹ ಕೊನೆಯ ಕಾಲದಲ್ಲಿ ಅನುಭವಿಸ್ತಕ್ಕಂಥರಾಗಿದ್ದಾರೆ. ಆದ್ದರಿಂದಲೇ ಇದು ಅದು ಅವರ ಅನುಭವದ ಹಾಡಾಗಿದೆ ಎಂಬುದಾಗಿ ನಾವಿಲ್ಲಿ ನೋಡ್ತಕ್ಕಂಥರಾಗಿದ್ದಾರೆ. ಈ ಜನಗಳು ಒಂದು ಮಹಾಹಿಂಸೆಯನ್ನು ಅನುಭವಿಸಿ ಪರಲೋಕ ರಾಜ್ಯಕ್ಕೆ ಹೋಗ್ತಕ್ಕಂಥರಾಗಿದ್ದಾರೆ. ಆ ಹಿಂಸೆ ಯಾವ ರೀತಿಯಲ್ಲಿ ಇರ್ತಕ್ಕಂಥದ್ದಾಗಿದೆ ಅಂದರೆ, ಜನಾಂಗವು ಉಂಟಾದದರಿಂದ ಸಂಭವಿಸಿದಂತಹ ಹಿಂಸೆಯನ್ನು ಅವರು ಎದುರಿಸುವಂಥವರಾಗಿದ್ದಾರೆ. ಅಲ್ಲದೆ ಯಾಕೋಬಿನ ಸಂಕಟದ ಸಮಯದ ಮಾನಸಿಕ ವೇದನೆಯನ್ನು ಈ ಮಕ್ಕಳು ತಾಳಿಕೊಳ್ತಕ್ಕಂಥವರಾಗಿದ್ದಾರೆ. ನಾವು ಈಗಾಗಲೇ ಯಾಕೋಬಿನ ಇಕ್ಕಟ್ಟಿನ ಸಮಯದ ಬಗ್ಗೆ ನಾವು ಕಲಿತಿದ್ದೇವೆ. ದೇವರ ದಂಡನೆಯು ಅಂತಿಮವಾಗಿ ಸುರಿಸಲ್ಪಡುವಾಗ ಮಧ್ಯಸ್ಥಿಕನಿಲ್ಲದೆ ಪರಿಶುದ್ಧ ದೇವರ ಮುಂದೆ ಈ ಜನಗಳು ನಿಂತುಕೊಳ್ತಕ್ಕಂಥವರಾಗಿದ್ದಾರೆ. ನಾವು ಮಧ್ಯಸ್ಥಿಕೆಯ ಇರುವಂತಹ ಸಂದರ್ಭದಲ್ಲಿಯೇ ಅನೇಕ ಪಾಪಗಳನ್ನು ಮಾಡಿ ನಮಗೆ ಹೇಗೆ ಬೇಕೋ ಹಾಗೆ ಜೀವಿಸ್ತಕ್ಕಂಥವರಾಗಿದ್ದೇವೆ. ಆದರೆ ಆತನ ಕೃಪೆ ಇಲ್ಲದೆ ಮಧ್ಯಸ್ಥಿಕೆ ಇಲ್ಲದೆ ಇರತಕ್ಕಂತಹ ಸನ್ನಿವೇಶದಲ್ಲೂ ಸಹ ಈ ಮಕ್ಕಳು 144,000 ಜನರು ನಿಲ್ತಕ್ಕಂಥವರಾಗಿದ್ದಾರೆ. ದೇವರಿಗೋಸ್ಕರ, ಸತ್ಯಕ್ಕೋಸ್ಕರ ನಿಲ್ತಕ್ಕಂಥವರಾಗಿದ್ದಾರೆ. ಹಾಗಾಗಿ ಈ 144,000 ಜನರು ಯಾರು ಅನ್ನುವಂತಹ ವಿಚಾರಕ್ಕಿಂತ ಹೆಚ್ಚಾಗಿ ಅವರ ಆತ್ಮಿಕವಾಗಿ ನಮಗೇನು ಪ್ರಯೋಜನ, ಅವರು ಜೀವಿಸಿದಂಥ ಜೀವಿತ ನಾವು ಜೀವಿಸಬೇಕು ಅನ್ನುವಂತಹ ಪ್ರಶ್ನೆ ನಮ್ಮಲ್ಲಿರಬೇಕು ಹೊರತು ಇದರ ಬಗ್ಗೆ ವಾದ ವಿವಾದಗಳನ್ನು ಮಾಡಬಾರದು. ಯಾಕೆಂದರೆ ನಾವು ಪರಲೋಕಕ್ಕೆ ಹೋದಾಗ ಅಲ್ಲಿ ದೇವರು ನಮಗೆ ಈ ವಿಚಾರ ಬಗ್ಗೆ ಯಾವುದೇ ಸಂದೇಹವಿಲ್ಲದೆ ಈ 144,000 ಜನರು ಯಾರು ಎಂಬುದಾಗಿ ನಮಗೆ ತಿಳಿಯಪಡಿಸ್ತಕ್ಕಂಥನಾಗಿದ್ದಾನೆ. ಹಾಗಾಗಿ ಈ ಮಕ್ಕಳ ಗುಣಗಳನ್ನು ನಮ್ಮ ಜೀವಿತದಲ್ಲಿ ತೆಗೆದುಕೊಂಡು ನಾವು ಪರಲೋಕ ರಾಜ್ಯಕ್ಕೆ ಹೋಗುವಂತಹ ಮಾರ್ಗವನ್ನು ನಾವು ಹುಡುಕಿಕೊಳ್ಳೋಣ, ನಮ್ಮ ರಕ್ಷಣೆಯ ಮಾರ್ಗವನ್ನು ಕಂಡುಕೊಳ್ಳೋಣ. ನಮಗೆ ರಕ್ಷಣೆಗೆ ಅವಶ್ಯಕವಾಗಿರ್ತಕ್ಕಂಥ ಎಲ್ಲವನ್ನ ದೇವರು ಸತ್ಯವೇದದಲ್ಲಿ ನಮಗೆ ಬರೆಸಿಟ್ಟಿದ್ದಾನೆ, ಅವುಗಳನ್ನು ಓದಿ ನಮ್ಮ ರಕ್ಷಣೆಗೆ ಯಾವುದು ಅವಶ್ಯಕತೆ, ನಾನು ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕೆ ಏನು ಮಾಡಬೇಕು ಅನ್ನುವಂಥ ವಿಚಾರವನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಂಡು ನಾವು ಪರಲೋಕ ರಾಜ್ಯಕ್ಕೆ ಹೋಗಲು ಸಿದ್ಧರಾಗೋಣ. ಈ ವಾದ ವಿವಾದಗಳನ್ನು ಬಿಟ್ಟು ಇವರ ಗುಣಗಳನ್ನು ಮಾತ್ರ ನಾವು ತೆಗೆದುಕೊಂಡು ಇದು ಸಾಂಕೇತಿಕವೋ ನಿಜವೋ ಅನ್ನುವುದನ್ನು ಬದಿಗಿಡೋಣ. ದೇವರು ನಮ್ಮನ್ನು ಖಂಡಿತವಾಗಿಯೂ ಸಹ ಉತ್ತಮ ರೀತಿಯಲ್ಲಿ ನಡೆಸುವಂತವನಾಗಿದ್ದಾನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ 144,000 ಜನರು ಈ ಉಪದ್ರವದ ಮಧ್ಯೆ ನಿಂತುಕೊಳ್ತಕ್ಕಂಥವರಾಗಿದ್ದಾರೆ. 7ನೇ ಉಪದ್ರವ ಈ ಲೋಕದ ಮೇಲೆ ಹೋದಾಗ ಈ ಲೋಕ ಹಲ್ಲೋಲ ಕಲ್ಲೋಲ ಆಗ್ತಕ್ಕಂಥದ್ದಾಗಿದೆ. ಹರ್ಮಗೆದ್ದೆನ್ ಅಂತಕ್ಕಂತಹ ಯುದ್ಧ ಇಡೀ ಲೋಕವೇ ಈ ಜನಗಳಿಗೆ ವಿರುದ್ಧವಾಗಿ ನಿಲ್ತಕ್ಕಂಥವರಾಗಿದ್ದಾರೆ. ಆಗ ರಾಜಾದಿರಾಜನು ಕರ್ತನು ದಿ ಕರ್ತನು ಅನ್ನುವಂತಹ ಕ್ರಿಸ್ತನು 2ನೇ ಸಾರಿ ಈ ಲೋಕಕ್ಕೆ ಬರುವಂತವನಾಗಿದ್ದಾನೆ. ಬರುವುದರ ಮೂಲಕವಾಗಿ ಆತನ ಮಕ್ಕಳನ್ನು ಬಿಡುಗಡೆ ಮಾಡತಕ್ಕಂಥವನಾಗಿದ್ದಾನೆ. ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ನೋಡಬೇಕಾದರೆ, ಸೈತಾನನ ದೂತರು ಮತ್ತು ಪರಲೋಕದ ದುಷ್ಟರು ನೀತಿವಂತರನ್ನು ಸುತ್ತಿಗೊಟ್ಟಿಕೊಂಡು ಅವರನ್ನು ನಾಶ ಮಾಡಬೇಕೆಂಬುದಾಗಿ ಅಟ್ಟಹಾಸದಿಂದ ಉತ್ಸಾಹ ಭರಿತರಾಗಿರ್ತಕ್ಕಂಥವರಾಗಿದ್ದಾರೆ. ಯಾಕೆಂದರೆ ದೇವ ಜನರಿಗೆ ತಪ್ಪಿಸಿಕೊಳ್ಳಲು ಯಾವುದೇ ದಾರಿ ಇರುವುದಿಲ್ಲ. ಆದರೆ ದುಷ್ಟರ ಆ ಒಂದು ಅಟ್ಟಹಾಸದ ವಿಜಯದ ನಗುವಿಗೆ ನಡುವೆ ಗುಡುಗಿನ ಮಹಾಶಬ್ದವು ಆರ್ಭಟದಂತೆ ಮುಳುಗುವಂತಿದಾಗಿದೆ. ಆಕಾಶವು ದಟ್ಟವಾದಂತಹ ಮೋಡದಿಂದ ಕಾರ್ಗತ್ತಲಿನಂತೆ ಕಪ್ಪಾಗುವುದು, ಕಣ್ಣು ಕೊರೆಸುವಂತಹ ಬೆಳಕು ಹಾಗೂ ಪರಲೋಕದ ಮಹಾಭಯಂಕರವಾದಂತಹ ಮಹಿಮೆಯಿಂದ ದೇವರು ತನ್ನ ಪರಿಶುದ್ಧ ಸ್ಥಳದಿಂದ ಮಹಾಶಬ್ದದಿಂದ ಈ ಮಕ್ಕಳ ಜೊತೆಯಲ್ಲಿ ಮಾತನಾಡುವಂತವನಾಗಿದ್ದಾನೆ. ಮಾತನಾಡುವಾಗ ಆಕಾಶವು ಜಗಮಗಿಸುವಂತಿದಾಗಿರ್ತಕ್ಕಂಥದ್ದಾಗಿದೆ. ಎಂತಹ ಅದ್ಭುತವಾದಂತಹ ಅನುಭವವನ್ನು ಈ ಕೊನೆ ಕಾಲದಲ್ಲಿ ಉಪದ್ರವದ ಮಧ್ಯದಲ್ಲಿ ಜೀವಿಸುವಂತಹ ಜನಗಳು ಹೊಂದಿಕೊಳ್ತಕ್ಕಂಥವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ಒಂದು ಕಡೆ ಸೈತಾನ ಈ ಮಕ್ಕಳನ್ನು ನಾಶ ಮಾಡಬೇಕೆಂಬುದಾಗಿ ಸುತ್ತುಗಟ್ಟಿಕೊಂಡು ಮಹಾ ಅಟ್ಟಹಾಸದಿಂದ ಬರುವಂತವನಾಗಿದ್ದಾನೆ. ಆದರೆ ದೇವ ಜನರಿಗೆ ದಿಕ್ಕು ಕಾಣದೆ ಅವರ ಮುಖ ಮಂಕಾಗಿ ಹೋಗಿ ಭಯಂಕರವಾಗಿ ಏನು ಮಾಡಬೇಕೆಂಬುದಾಗಿ ಅರಿಯದೇ ಇರತಕ್ಕಂಥರಾಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ಪರಲೋಕದಿಂದ ಒಂದು ವಾಣಿ ಅವರಿಗೆ ಕೇಳಿಸ್ತಕ್ಕಂಥದ್ದಾಗಿದೆ. ಆ ನಿಮಿತ್ತವಾಗಿ ಇದೋ ಕರ್ತನು ಬರ್ತಕ್ಕಂಥನಾಗಿದ್ದಾನೆ, ಇದೋ ನನ್ನ ರಕ್ಷಕನು ಬಿಡುಗಡೆಯನ್ನು ಕೊಡ್ತಕ್ಕಂಥನಾಗಿರ್ತಕ್ಕಂಥನಾಗಿದ್ದಾನೆ ಎಂಬಂತಹ ಆ ಒಂದು ಉತ್ಸಾಹದ ಧ್ವನಿ, ಮಂದಹಾಸ ಈ ನೀತಿವಂತ ಮಕ್ಕಳ ಮುಖದಲ್ಲಿ ಮೂಡ್ತಕ್ಕಂಥದ್ದಾಗಿದೆ. ಭೂಮಿಯ ಅಸ್ಥಿವಾರಗಳು ಕದಲುವವು, ಲೋಕದ ಅತಿ ಎತ್ತರವಾದಂಥ ಕಟ್ಟಡಗಳು ಸೇರಿದಂತೆ ಎಲ್ಲವೂ ನೆಲಸಮವಾಗುವವು, ಸಮುದ್ರವು ಮಣ್ಣಿನ ಮಡಿಕೆಯಂತೆ ಹಾಗೂ ಸಮಸ್ತ ಲೋಕದಲ್ಲಿ ಭಯಂಕರವಾದಂತಹ ಕೋಲಾಗಲ ಉಂಟಾಗುವುದು. ನೀತಿವಂತರ ಸೆರೆವಾಸ ಮುಕ್ತಾಯವಾಗಿ ಅವರೆಲ್ಲರೂ ಒಟ್ಟಾಗಿ ಮಧುರವಾದಂತಹ ಹಾಗೂ ಗಂಭೀರವಾದಂತಹ ಮೇಲುಸ್ವರದಲ್ಲಿ ಒಬ್ಬರಿಗೊಬ್ಬರು ನಮಗೆ ಬಿಡುಗಡೆ ಆಯಿತು, ಇದು ದೇವರ ಸ್ವರ ಎಂದು ಹೇಳುವಂತೆಯವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ಈ ಕೊನೆಯ ಕಾಲದಲ್ಲಿ ಉಪದ್ರವದ ಮಧ್ಯದಲ್ಲಿ ಇರತಕ್ಕಂತಹ ಈ ಜನಗಳಿಗೆ ಬಿಡುಗಡೆ ಬರ್ತಕ್ಕಂಥದ್ದಾಗಿದೆ ಅಂತಕ್ಕಂತಹ ನಿರೀಕ್ಷೆಯನ್ನು ಈ ಮಕ್ಕಳು ಹೊಂದಿಕೊಂಡು ಜೀವಿಸುವಂಥವರಾಗಿದ್ದಾರೆ. ಸೆರೆಮನೆಯಲ್ಲಿ ಬೆಟ್ಟ ಗುಡ್ಡಗಳು ಗುಹೆಗಳಲ್ಲಿ ಮರೆಯಾಗಿ ಜೀವಿಸುತ್ತಿರುವ ದೇವರ ಮಕ್ಕಳು ದೈವಿಕ ರಕ್ಷಣೆಗಾಗಿ ಇನ್ನೂ ಮೊರೆ ಇಡುತ್ತಿರುವರು. ಕೆಟ್ಟವರು ಶಸ್ತ್ರಾರ್ಜಿತವಾಗಿ ಸೈತಾನನಿಂದ ಪ್ರೇರಿತರಾಗಿ ದೇವ ಜನರನ್ನು ಕೊಲ್ಲಬೇಕೆಂದು ಸಿದ್ಧರಾಗಿ ಬರುವಂತವರಾಗಿದ್ದಾರೆ. ಇವರು ಆರ್ಭಟಿಸುತ್ತಾ ಕೂಗಾಡುತ್ತಾ ಭಕ್ತರ ಮೇಲೆ ದಾಳಿ ಮಾಡಬೇಕೆಂದು ಕೋಪದಿಂದ ಕುದಿಯುತ್ತಾ ಬರುವಾಗ ರಾತ್ರಿಯ ಕತ್ತಲಿಗಿಂತಲೂ ದಟ್ಟವಾದಂಥ ಕತ್ತಲು ಈ ಲೋಕದಲ್ಲಿ ಕಂಡು ಬರತಕ್ಕಂಥದ್ದಾಗಿದೆ. ಕತ್ತಲು ಸತ್ಯವೇದದಲ್ಲಿ ಸೈತಾನನಿಗೆ ಹೋಲಿಸಿದೆ. ಕತ್ತಲನ್ನು ಸತ್ಯವೇದದಲ್ಲಿ ಯಾವುದಕ್ಕೆ ಹೋಲಿಸಿದೆ ಅಂದರೆ ಪಾಪಕ್ಕೆ ಹೋಲಿಸಲಾಗಿದೆ. ಹಾಗಾಗಿ ಈ ಲೋಕ ಅನೇಕ ವಿಧವಾದಂಥ ಪಾಪದಿಂದ ತುಂಬಿಕೊಂಡಿರತಕ್ಕಂಥದ್ದಾಗಿದೆ, ಅನೇಕ ವಿಧವಾದಂಥ ದುಷ್ಟತ್ವದಿಂದ ತುಂಬಿಕೊಂಡಿರತಕ್ಕಂಥದ್ದಾಗಿದೆ. ಅಂತಹ ಸಂದರ್ಭದಲ್ಲಿ ದೇವರ ಮಕ್ಕಳು ಸೆರೆಮನೆಯಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಗುಹೆಗಳಲ್ಲಿ ಮರೆಯಾಗಿ ಜೀವಿಸುತ್ತಿರತಕ್ಕಂತಹ ದೇವ ಜನರು ಸ್ವಾಮಿ ನಮಗೆ ಯಾವಾಗ ಬಿಡುಗಡೆ ಅಂತಕ್ಕಂತಹ ಆ ರಕ್ಷಣೆಗೋಸ್ಕರ ಅವರು ದೇವರನ್ನ ಮೊರೆ ಇಡ್ತಕ್ಕಂಥವರಾಗಿದ್ದಾರೆ. ಒಂದು ಕಡೆ ಭಯದಿಂದಲೂ, ಮತ್ತೊಂದು ಕಡೆ ಕೆಟ್ಟವರು ಅನೇಕ ವಿಧವಾದಂತಹ ಶಸ್ತ್ರಾರ್ಜಿತರಾಗಿ ಸೈತಾನಿಂದ ಪ್ರೇರಿತರಾಗಿ ಈ ಮಕ್ಕಳನ್ನು ಯಾವಾದರೂ ಮಾಡಿ ನಾಶ ಮಾಡಬೇಕೆಂಬುದಾಗಿ ಆರ್ಭಟಿಸಿಕೊಂಡು ಬರ್ತಕ್ಕಂಥವರಾಗಿದ್ದಾರೆ. ಆ ರೀತಿಯಾದಂಥ ದುಷ್ಟತನ ತುಂಬಿರ್ತಕ್ಕಂಥದ್ದಾಗಿದೆ. ಮಧ್ಯರಾತ್ರಿಯಲ್ಲಿ ಕರ್ತನು ಬರ್ತಕ್ಕಂಥನಾಗಿದ್ದಾನೆ ಎಂಬುದಾಗಿ ದೇವರವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆ ಮಧ್ಯರಾತ್ರಿ ಅಂತಕ್ಕಂಥದ್ದು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ ಈ ಲೋಕ ಆ ಪಾಪ ಅಷ್ಟು ಉನ್ನತ ಸ್ಥಿತಿಗೆ ತಲುಪಿರ್ತಕ್ಕಂಥದ್ದಾಗಿದೆ. ಅಂಥ ಸಂದರ್ಭದಲ್ಲಿ ದೇವರು ಬರ್ತಕ್ಕಂಥನಾಗಿದ್ದಾನೆ. ದೇವರು ಮಧ್ಯರಾತ್ರಿಯಲ್ಲಿ ತನ್ನ ಜನರನ್ನು ಬಿಡಿಸಲು ತನ್ನ ಪರಾಕ್ರಮವನ್ನು ತೋರಿಸುವವನಾಗಿದ್ದಾನೆ. ಆಕಾಶದ ದಟ್ಟವಾದಂಥ ಕಾರ್ಮೋಡಗಳ ನಡುವಿನಿಂದ ವರ್ಣಿಸಲಾಗದಂತಹ ವೈಭವದ ಒಂದು ನಿರ್ದಿಷ್ಟವಾದಂತಹ ಸ್ಥಳದಿಂದ ಆಯಿತು ತೀರಿತು ಅನ್ನುವಂತಹ ಜಲಪ್ರವಾಹದ ಘೋಷಣೆ ಅಂತಿರುವಂತಹ ದೇವರ ಶಬ್ದವು ಕೇಳಿಸುವುದು, ಮಹಾಶಬ್ದದಿಂದ ಭೂಮಿ ಮತ್ತು ಆಕಾಶಗಳು ಕದಲುವವು ಎಂಬುದಾಗಿ ನಾವು ಪ್ರಕಟಣೆ ಪುಸ್ತಕ 16:17 ವಚನದಲ್ಲಿ ಕೊನೆಯ ಉಪದ್ರವದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಜಗತ್ತಿನ ಮಹಾದುಷ್ಟ ನಗರಗಳು ನೆಲಸಮವಾಗಿ ಹೋಗ್ತಕ್ಕಂಥದ್ದಾಗಿದೆ. ತಮ್ಮ ವೈಭವದಿಂದ ತೋರಿಸುವುದಕ್ಕಾಗಿ ಮಹಾನ್ ವ್ಯಕ್ತಿಗಳು ಅಪಾರ ಸಂಪತ್ತನ್ನು ವಿನಿಯೋಗಿಸಿ ಕಟ್ಟಿರತಕ್ಕಂತಹ ಭವ್ಯವಾದಂತಹ ಅರಮನೆಗಳು ಅವರ ಕಣ್ಣು ಎದುರಿಗೆ ಬಿದ್ದು ಹೋಗ್ತಕ್ಕಂಥದ್ದಾಗಿದೆ. ಸೆರೆಮನೆಯ ಗೋಡೆಗಳು ಬಿದ್ದು ಹೋಗ್ತಕ್ಕಂಥವರಾಗಿದ್ದೇವೆ ಮತ್ತು ನಮ್ಮ ನಂಬಿಕೆಗಾಗಿ ಅಲ್ಲಿ ದಾಸತ್ವದಿದ್ದಂತಹ ಜನರು ಬಿಡುಗಡೆಯನ್ನು ಹೊಂದುವಂಥವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ಈ 7 ಉಪದ್ರವದ ವಿಚಾರವಾಗಿ ನಾವು ಕಲಿತೆವು. ನೀತಿವಂತರು ಯಾವ ಯಾವ ರೀತಿಯಲ್ಲಿ ಜೀವಿಸ್ತಕ್ಕಂಥವರಾಗಿದ್ದಾರೆ, ಅವರಿಗೆ ಒಂದು ಸಂಕಟದ ಸಮಯ ಬರ್ತಕ್ಕಂಥದ್ದಾಗಿದೆ. ಈ ಸಂಕಟದ ಸಮಯ 7 ಉಪದ್ರವದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅನೇಕರನ್ನ ದೇವರು ನಿದ್ರೆಗೆ ಒಳಪಡಿಸ್ತಕ್ಕಂಥವನಾಗಿದ್ದಾನೆ. ಇಂತಹ ಸಂದರ್ಭದಲ್ಲಿ ಸಬ್ಬತ್ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯವಾದಂಥ ವಿಚಾರವಾಗಿರ್ತಕ್ಕಂಥದ್ದಾಗಿದೆ. ಯಾರೆಲ್ಲ ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸ್ತಕ್ಕಂಥವರಾಗಿದ್ದಾರೋ ದೇವ ಜನರಿಗೆ ವಿರುದ್ಧವಾಗಿ ಅನೇಕ ವಾದಗಳನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಭಾನುವಾರದ ಆಚರಣೆಯನ್ನು ಗೌರವಿಸದವರಿಗೆ ಮರಣದಂಡನೆಯನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಯಾವ ರೀತಿಯಲ್ಲಿ ಅಂದರೆ ಅಂದು ನೆಬುಕದ್ನೆಜ್ಜರ್ ಅಂದು ಎಸ್ತರಳ ಪುಸ್ತಕದಲ್ಲಿ ಹಾಮಾನನು ಯಾವ ರೀತಿಯಲ್ಲಿ ಮುರ್ದೇಕಾಯಿಗೆ ವಿರುದ್ಧವಾಗಿ ಆ ಒಂದು ಮರಣ ಶಾಸನವನ್ನು ತಂದನು, ಆ ರೀತಿಯಾದಂಥ ಕಾನೂನನ್ನು ಹೊರಡಿಸ್ತಕ್ಕಂಥವರಾಗಿದ್ದಾರೆ. ಎಲ್ಲವುಗಳ ಮಧ್ಯೆ ದೇವರು ತನ್ನ ಜನಗಳನ್ನು ಬಿಡುಗಡೆ ಮಾಡ್ತಕ್ಕಂಥನಾಗಿದ್ದಾನೆ. ದೇವ ಜನರು ನೀತಿವಂತರಾಗಿ ಜೀವಿಸಲು, ಸತ್ಯಕ್ಕೋಸ್ಕರ ಜೀವಿಸಲು ಬೆಟ್ಟಗಳಿಗೆ ಗುಡ್ಡಗಾಡುಗಳಿಗೆ ಹೋಗ್ತಕ್ಕಂಥವರಾಗಿದ್ದಾರೆ. ಅನೇಕ ರೀತಿಯ ಹಿಂಸೆಗಳನ್ನು ಅನುಭವಿಸ್ತಕ್ಕಂಥವರಾಗಿದ್ದಾರೆ. ಮಾನಸಿಕ ಹಿಂಸೆ ಯಾಕೋಬನಿಗೆ ಯಾವ ರೀತಿಯಲ್ಲಿ ಬಂತು, ಆ ರೀತಿಯಾದಂಥ ಹಿಂಸೆ ಬರತಕ್ಕಂಥದ್ದಾಗಿದೆ. ಎಲ್ಲ ಹಿಂಸೆಗಳನ್ನು ನಡುವೆಯೂ ಸಹ ದೇವರು ತನ್ನ ಮಕ್ಕಳಿಗೆ ಪೋಷಿಸ್ತಕ್ಕಂಥನಾಗಿದ್ದಾನೆ. ಅನ್ನ ಪಾನ ನೀರುಗಳನ್ನು ಕೊಟ್ಟು ಅವರಿಗೆ ಎಲಿಯನನ್ನು ಪೋಷಿಸಿದ ರೀತಿಯಲ್ಲಿ ಆತನು ಪೋಷಿಸ್ತಕ್ಕಂಥವನಾಗಿದ್ದಾನೆ. ಈ ಮಕ್ಕಳು ಸಂಪೂರ್ಣವಾಗಿ ದೇವರ ಗುಣಗಳನ್ನು ಪ್ರತಿಬಿಂಬಿಸ್ತಕ್ಕಂಥವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ,
ನಾವು ಯಾವ ರೀತಿಯಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ. ಯಾಕೆಂದರೆ ನಮ್ಮ ಮುದ್ದೆ ಒಂದು ಸಂಕಟದ ಸಮಯ ಬರಲಿದೆ. ಆ ಏಳು ಉಪದ್ರವಗಳು ಬರತಕ್ಕಂಥದ್ದಾಗಿದೆ. ಆ ಏಳು ಉಪದ್ರವಕ್ಕೂ ಮೊದಲೇ ಕೃಪೆ ಕಾಲ ಮುಗಿಯತಕ್ಕಂಥದ್ದಾಗಿದೆ. ಈ ಕೃಪೆ ಕಾಲಕ್ಕೂ ಮೊದಲು ದೇವರು ನಮ್ಮ ಜೀವನ ಚರಿತ್ರೆಯನ್ನು ಪರೀಕ್ಷಿಸತಕ್ಕಂಥನಾಗಿದ್ದಾನೆ. ಆ ಪರೀಕ್ಷಿಸುವಾಗ ನಮ್ಮ ಜೀವಿತ ಯಾವ ರೀತಿಯಲ್ಲಿ ಇರತಕ್ಕಂಥದ್ದಾಗಿದೆ, ನಾವು ಹೇಗೆ ಜೀವಿಸ್ತಕ್ಕಂಥರಾಗಿದ್ದೇವೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು ಈ ಒಂದು ಉಪದ್ರವದ ಮಧ್ಯದಲ್ಲಿ ನಾವು ನಿಂತುಕೊಂಡು ಆತನಿಗೆ ಸಾಕ್ಷಿಯಾಗಿದ್ದು ಪರಲೋಕ ರಾಜ್ಯಕ್ಕೆ ಮರಣವನ್ನು ಕಾಣದೆ ಎತ್ತಲ್ಪಡಬೇಕು ಎನ್ನುವಂತಹ ಆ ಒಂದು ವಿಷಯವನ್ನು ದೇವರು ನಮ್ಮಿಂದ ಎದುರು ನೋಡತಕ್ಕಂಥನಾಗಿದ್ದಾನೆ. ಆ ರೀತಿಯಾಗಿ ನಾವು ಜೀವಿಸುವಂತಹ ಮಕ್ಕಳಾಗೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ ಹೌದು ದೇವ, ನಿನ್ನ ಬರೋಣ ಶೀಘ್ರವಾಗಿದೆ, ಎಲ್ಲ ಪ್ರವಾದನೆಗಳು ನೆರವೇರತಕ್ಕಂಥದ್ದಾಗಿದೆ. ಆದರೆ ಕೊನೆಯಲ್ಲಿ ಈ ಏಳು ಉಪದ್ರವದ ಮಧ್ಯದಲ್ಲಿ ನೀತಿವಂತರು ಯಾವ ರೀತಿಯಲ್ಲಿ ನಿಂತುಕೊಳ್ತಕ್ಕಂಥವರಾಗಿದ್ದಾರೆ ನಿನಗೋಸ್ಕರ ಎಂಬತಕ್ಕಂತಹ ಸತ್ಯವನ್ನು ನಾವು ಅರಿತುಕೊಂಡೆವು ಸ್ವಾಮಿ. ಹೌದು ದೇವ, ನಿನಗೆ ಚಿತ್ತವಿದ್ದ ಪಕ್ಷದಲ್ಲಿ ನಮ್ಮನ್ನು ನಾವು ನಿನ್ನ ಮುಂದೆ ಒಪ್ಪಿಸಿಕೊಳ್ತಕ್ಕಂಥವರಾಗಿದ್ದೇವೆ. ಈ ಒಂದು ಗುಂಪಿನಲ್ಲಿ ನಾವು ಇದ್ದು ನಿನಗೆ ಸಾಕ್ಷಿಗಳಾಗುವ ಹಾಗೆ ನಿನ್ನ ಚಿತ್ತವಿದ್ದ ಪಕ್ಷದಲ್ಲಿ ನಮ್ಮನ್ನು ಆಯ್ಕೆ ಮಾಡಿಕೊ. ಒಂದು ವೇಳೆ ನಿನಗೆ ಚಿತ್ತವಿಲ್ಲದ ಇದ್ದಂಥ ಪಕ್ಷದಲ್ಲಿಯೂ ಸಹ ಸ್ವಾಮಿ, ನಾವು ನೀತಿವಂತರಾಗಿ ಈ ಲೋಕದಲ್ಲಿ ಮರಣವನ್ನು ಹೊಂದಿ ನೀನು ಎರಡನೇ ಸಾರಿ ಬರುವಾಗ ನಿನ್ನ ಪರಲೋಕ ರಾಜ್ಯಕ್ಕೆ ನಾವು ಬಾಧ್ಯಸ್ಥರಾಗುವ ಹಾಗೆ ನಮ್ಮನ್ನು ಆಶೀರ್ವದಿಸು ಸ್ವಾಮಿ. ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ನೀನು ಈ ರೀತಿಯ ಮನಸ್ಥಿತಿಯನ್ನು ಉಂಟು ಮಾಡು ಸ್ವಾಮಿ. ಆ ನಿಟ್ಟಿನಲ್ಲಿ ಈ ನ್ಯಾಯ ವಿಚಾರಣೆಯ ಸಮಯದಲ್ಲಿ ಅವರು ತಮ್ಮ ಎಲ್ಲ ಪಾಪಗಳನ್ನು ನಿನ್ನ ಮುಂದೆ ಹರಕಿಟ್ಟು ಬಿಟ್ಟು ಬಿಟ್ಟು ನಿನಗೋಸ್ಕರ ನಿನ್ನ ಸತ್ಯಕ್ಕೋಸ್ಕರ ಕೊನೆಯಲ್ಲಿ ನಿಂತುಕೊಳ್ಳುವ ಹಾಗೆ ಸಹಾಯ ಮಾಡು. ಇದು ಕೇಳುತ್ತಕ್ಕಂಥ ಮಕ್ಕಳ ಮನಸ್ಸಿನಲ್ಲಿ ಯಾವ ಗೊಂದಲವಿದೆ, ಯಾವ ಸಮಸ್ಯೆ ಇದೆ, ಯಾವ ನೋವಿದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ ಸ್ವಾಮಿ. ಆದರೆ ಈ ಒಂದು ಸತ್ಯವನ್ನು ಅರಿತುಕೊಳ್ಳುವಂತಹ ಮಕ್ಕಳ ಹೃದಯದಲ್ಲಿ ನಮಗೆ ಒಂದು ನಿರೀಕ್ಷೆ ಇದೆ. ಕರ್ತನ ಎರಡನೇ ಸಾರಿ ಬರ್ತಕ್ಕಂಥನಾಗಿದ್ದಾನೆ, ಉಪದ್ರವಗಳಿಂದ ನಮ್ಮನ್ನು ಬಿಡಿಸ್ತಕ್ಕಂಥನಾಗಿದ್ದಾನೆ ಅಂತಕ್ಕಂತಹ ನಂಬಿಕೆಯನ್ನು ನೀನು ಅವರ ಜೀವಿತದಲ್ಲಿ ಹುಟ್ಟಿಸುವುದರ ಮೂಲಕವಾಗಿ ನಿನಗೋಸ್ಕರ ಜೀವಿಸಿ ನಿನ್ನ ಪರಲೋಕ ರಾಜ್ಯಕ್ಕೆ ಅವರು ಬಾಧ್ಯಸ್ಥರಾಗುವ ಹಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3211 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ದೇವಸುತನ ಜೀವದಾನ ಹಂದ ಪನ್ನಿರೆ ದೇವಗಿರಿಯ ಜೀವ ಜಲವ ಕುಡಿಯ ಪನ್ನಿರೆ.